दुर्गा गुरुमसुरभुनज्ञं सद्गुणयुतादिवासं शमरवरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धोदकष्टं हयमुखपदमिष्ठं मां भजन्तु प्रपन्नाः पूज्याय राघवेन्द्राय सत्यधरभरताय च भजतां कल्पवृक्षाय नमतां कामधेनवे लीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुम् ब्रह्मचर्यहरिप्रीतिसुविद्यावादशालिनः इष्टदानम् कष्टहर्तॄन्नः विद्यामान्यान् मुनीन् नमः वाजराजपदद्वन्द्वा वारिजासप्तमानसा विश्वप्रियगुरुम् वन्दे मन्योऽहम् देविशुद्धये सत्यम् सत्यम् पुनः सत्यम् विष्णुतीर्थप्रसादः सर्वे कामा भवन्त्येव शिवगोविन्दसन्निधौ चिन्तामणिम् भवन्तानाम् कल्पवृक्षम् च कामदम् स्वामिनम् त्वाम् लघुप्रेमयुक्तम् वन्दे क्षेष्टम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयक्षगुरुम् भजे श्रीगुरुभ्यो नमः हरिः ओम्। ಇದು ಐದಾಗುತ್ತಲ್ಲ ಆರು ಸರಿ ಯಥಾ ದೀಪ ನಿವಾಕಸ್ಥ ನೇಂದತೆ ಸೋಪಮಾ ಸ್ಮೃತ ಯೋಗಿನೋ ಯದಚಿತ್ತಸ್ಯ ಯುಂಜತ ಯೋಗನಾತ್ಮನಃ ಹೇಗೆ ದೀಪ ನಿವಾಕಸ್ಥ ಅಂದರೆ ವಾಯುಶೂನ್ಯ ದೇಶಸ್ಥ ಗಾಡಿ ಇಲ್ಲದ ಪ್ರದೇಶದಲ್ಲಿ ದೀಪ ನ ಇಂಗತೆ ಚೂರು ಚರಣ ಆಗೋದಿಲ್ಲವೋ ಅದೇ ತರ ಯೋಗದಿಂದ ಭಗವಂತನ ವಿಷಯವಾದ ದೇವರ ಪದಾರವಿಂದವನ್ನ ಮನಸ್ಸನ್ನಿಟ್ಟು ಧ್ಯಾನ ಮಾಡತಕ್ಕಂಥ ವ್ಯಕ್ತಿಯ ಮನಸ್ಸು ಚಲನ ಆಗುವುದಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಯೋಗಿನ ಯತಚಿತ್ತಸ್ಯ, ಯತಚಿತ್ತ ಅಂದರೆ ಪ್ರಯತ್ನದಿಂದ ಕೂಡಿಕೊಂಡ ಚಿತ್ತವನ್ನು ನಿಗ್ರಹ ಮಾಡಿದವನಿಗೆ, ಅಂದರೆ ಚಿತ್ತದ ಅಂದರೆ ಮನಸ್ಸಿನ ಸ್ವಭಾವವೇ ಆಚೆ ಈಚೆ ಆಚೆ ಈಚೆ ಓಡೋದು. ಅಂಥ ಆಚೆ ಈಚೆ ಓಡುವಂಥ ಮನಸ್ಸನ್ನ ನಿಗ್ರಹ ಮಾಡಿ ಮನಸ್ಸನ್ನು ದೇವರ ಪಾದಾರವಿಂದದಲ್ಲಿ ಇತ್ತಂಥ ವ್ಯಕ್ತಿಗೆ ಅದು ಆ ಮನಸ್ಸು ಎಂದು ಕೂಡ ಆಚೆ ಈಚೆ ಹೋಗದೇ ಇದ್ದಾಗ ಅವಾಗೇನಾಗುತ್ತೆ ಅಂದರೆ ಹೇಳುತ್ತಾರೆ, ಯುಂಜತೋ ಯೋಗಂ ಆತ್ಮನಃ ಅಂತ ಇಲ್ಲಿ ರಹಸ್ಯವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಮನಸ್ಸನ್ನು ಯೋಗಿನಃ ಯತಚಿತ್ತಸ್ಯ, ಯಾರಾದರೆ ಪ್ರಯತ್ನಪೂರ್ವಕವಾಗಿರತಕ್ಕಂಥ ಅಂದರೆ ತಮ್ಮ ಪ್ರಯತ್ನದಿಂದ ಮನಸ್ಸನ್ನು ದೇವರಲ್ಲೇ ಇಟ್ಟಿದ್ದಾರೋ ಸಮಾಧಿಯನ್ನು ಪಡೆದಿದ್ದಾರೋ ಅಂಥ ಕಾಲಕ್ಕೆ ಅವರ ಮನಸ್ಸು ಕದಲೋದಿಲ್ಲ ಅಲ್ಲ, ಇಡಲಿಕ್ಕೆ ಪ್ರಯತ್ನ ಇವರದ್ದೇ ಆಯಿತಲ್ಲ, ಮತ್ತೆ ಕದಲಲ್ಲ ಅಂತ ಹೇಳೋದೇನು, ಇವರೇ ಕದಲದೆ ಮಾಡಿಕೊಂಡಿದ್ದಾರಲ್ಲ. ಯೋಗದಿಂದಾಗಿ ಕದಲದೇ ಇರುವುದು ಅಂತ ಏನಾಯಿತಿಲ್ಲಿ ವಿಷಯ ನೋಡಿ, ನಾವು ತುಂಬಾ ದೂರದಿಂದ ಒಂದು ಪದಾರ್ಥ ತಂದು ಇಟ್ಟರು, ಇಟ್ಟ ಮೇಲೆ ಯಾರಿಗೋ ಹೇಳಿತಾ ಇತ್ತು ಏನಂತ, ನೀವೇ ತರಿಸಿಗಿಟ್ರಿ ಅಂತ. ನಾವೇನಂತೀವಿ, ಅಯ್ಯೋ ನಾವು ತಂದಿಟ್ಟದ್ದು ಅಂತ. ಹಾಗೆ ನಾವು ಪ್ರಯತ್ನಪೂರ್ವಕವಾಗಿ ಯತಚಿತ್ತಸ್ಸ ಯೋಗಿನಃ, ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನ ದೇವರಲ್ಲಿ ಇಟ್ಟವನಿಗೆ ಅಂದ್ರೆ ಮನಸ್ಸಲ್ಲಿ ಹೋಗ್ತಾ ಇಲ್ಲ ಅಂತ ಅರ್ಥ. ಆವಾಗ ಆ ಮನಸ್ಸಿಡುವುದರಿಂದ ಮನಸ್ಸು ಚಲನ ಆಗಲ್ಲ, ಚಲನ ಇಲ್ಲದೇನೆ ಮನಸ್ಸು ಮೊದಲು ಇಟ್ಟಾ ಇತ್ತಲ್ಲ. ಮತ್ತೆ ಈ ಧ್ಯಾನ ಯೋಗದಿಂದ ಮನಸ್ಸು ಕದಲದೇ ಇರುತ್ತೆ ಅಂತ ಹೇಳೋದರಲ್ಲಿ ಅರ್ಥ ಏನು? ಮೊದಲೇ ಮನಸ್ಸನ್ನ ಕದಲದೆ ಮಾಡಿ ಯತಚಿತ್ತಸ್ಯ ಚೆನ್ನಾಗಿ ಪ್ರಯತ್ನಪೂರ್ವಕವಾಗಿ ಚಿತ್ತವನ್ನ ಮನಸ್ಸನ್ನು ದೇವರಲ್ಲಿ ಇಟ್ಟದ್ದಾಯಿತು ಅಂದ್ರೆ ಕದಲಲ್ಲ ಅಂತ ಅರ್ಥ. ಮತ್ತೆ ಇಟ್ಟದ್ದಕ್ಕೆ ಮನಸ್ಸು ಕದಲಲ್ಲ ಅಂತ ಹೇಳುವುದರ ತಾತ್ಪರ್ಯ ಏನು ಅದಕ್ಕೆ ಹೇಳುತ್ತಾರೆ, ಯೋಗಿನ ಯತಚಿತ್ತಸ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಇಡುವುದು ಅಂತ ಮೇಲಿನರ್ಥ ಏನಿದೆ ಹಾಗಲ್ಲ. ಇಲ್ಲಿ ಹೇಳುತ್ತಾರೆ ಯುಂಜತಃ ಯೋಗಂ ಆತ್ಮನಃ, ಅಂದರೆ ಭಗವಂತನ ಶರಣಾಗತಿಯನ್ನ ಪಡೆಯಬೇಕು ಜೀವ. ಮನಸ್ಸು ಆಚೆ ಈಚೆ ಓಡತಾ ಇರುತ್ತಲ್ಲ, ಅಂಥ ಆಚೆ ಈಚೆ ಓಡುವಂತಹ ಮನಸ್ಸನ್ನ ನಿಗ್ರಹ ನಾವು ಸ್ವತಂತ್ರವಾಗಿ ಮಾಡಲಿಕ್ಕಾಗುತ್ತಾ ಅಂತ ಪ್ರಶ್ನೆ. ಅವಾಗ ಹೇಳುತ್ತಾರೆ ದೇವರೇ ಆ ಮನಸ್ಸನ್ನ ನಾನಾ ಕಡೆಗೆ ನಮ್ಮ ಕರ್ಮಾನುಸಾರವೇ ಓಡಿಸ್ತಾ ಇರುವಾಗ ನಾವು ದೇವರನ್ನ ಅಲ್ಲ ಅಂದು ತಡೆಯಲಿಕ್ಕಾಗುತ್ತ ಆಗಲ್ಲ. ಹಾಗಾದರೆ ನಮ್ಮ ಮನಸ್ಸನ್ನ ತಡೆಯಬೇಕಾದರೆ ಎಲ್ಲಿಗೂ ಹೋಗದಂತೆ ತಡೆಯಬೇಕಾದರೆ ಅವಾಗ ದೇವರೇ ಅದನ್ನ ಒಂದು ಕಡೆ ಕೂಡಿಸಬೇಕಷ್ಟೇ ಹೊರತು ನಾವಾಗಿ ಸ್ವತಂತ್ರವಾಗಿ ಆ ಮನಸ್ಸನ್ನು ಹಿಡಿಯಲಿಕ್ಕಾಗಲ್ಲ. ಆದರೆ ಇಲ್ಲಿ ಎಲ್ಲ ದೇವರೇ ಮಾಡಿ ಬಿಡಲಿ ಅಂತ ಕೂಡಲಿಕ್ಕಿಲ್ಲ. ಅಂದರೆ ನಾವು ಭಗವಂತನ ಶರಣಾಗತರಾದರೆ ಭಗವಂತ ಏನು ಮಾಡ್ತಾನೆ? ಇನ್ನ ಸರಿಯಾದ ಮಾತನ್ನು ಕಲಿಸಿಕೊಟ್ರೆ ಯಾರಿಗಾದರೆ ಯೋಗ ಬರಬೇಕು ಅಂತ ದೇವರ ಸಂಕಲ್ಪದಲ್ಲಿರುತ್ತೋ ಭಗವಂತ ಅವರ ಮೂಲಕ ಅವರಿಗೆ ಬುದ್ಧಿ ಕೊಟ್ಟು ತನ್ನನ್ನು ಶರಣಾಗತರಾಗುವಂತೆ ಮಾಡುತ್ತಾನೆ. ಅವರಿಗೆ ಗುರುಗಳ ಮೂಲಕ ತಿಳಿಸಿಕೊಡುತ್ತಾನೆ, ನೋಡಯ್ಯ ನಿನ್ನ ಒಳಗಿರುವ ಭಗವಂತನನ್ನ ಚೆನ್ನಾಗಿ ಚಿಂತನೆ ಮಾಡು. ಏನಂತ ಅಂದರೆ ದೇವರ ಶರಣಾಗತನಾಗು. ಮನಸ್ಸು ಕದಲಿ ಹೋಗ್ತಾ ಇದೆಯಾ? ಅಂಥ ಮನಸ್ಸು ಒಂದೇ ಕಡೆ ಇರಬೇಕಾ? ಅಂಥ ಕಾಲಕ್ಕೆ ಒಂದೇ ಕಡೆ ಇಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡು. ಯಾವಾಗ ಸಾಧ್ಯ ಆಗುತ್ತೋ ಅವಾಗೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡಯ್ಯ ಅಂತ ಗುರುಗಳ ಮೂಲಕ ಭಗವಂತ ಹೇಳಿಸ್ತಾನೆ. ಆ ವ್ಯಕ್ತಿಯ ಪಾಪ ಕರಗಿ ಹೋಗಿರುತ್ತೆ ಸಾಧನದಲ್ಲಿ, ಆದ್ದರಿಂದ ಆ ವ್ಯಕ್ತಿಯ ಮೂಲಕ ಗ್ರಹಣ ಮಾಡಿಸ್ತಾನೆ. ಏನಂತ, ನಾನು ದೇವರ ಶರಣಾಗತನಾಗಬೇಕು, ಆದರೆ ನನಗೆ ಮನಸ್ಸು ಸ್ಥಿರವಾಗುತ್ತೆ ಅಂತ ಗ್ರಹಣ ಮಾಡಿಸ್ತಾನೆ. ಮಾಡಿಸಿ ನಾನು ಪ್ರಯತ್ನ ಮಾಡಬೇಕು ಅಂತ ದೇವರೇ ಅವನಿಂದ ಪ್ರಯತ್ನ ಮಾಡಿಸ್ತಾನೆ. ಮಾಡಿಸಿ ಹೇಗೆ? ಅಪ್ಪ ಶ್ರೀಹರೇ ನನ್ನ ಉದ್ಧಾರ ಮಾಡುವಂತ ದೇವರ ಪದಾರವಿಂದದಲ್ಲಿ ಅವನ ಶರಣಾಗತನಾಗ್ತಾನೆ. ಅಂದರೆ ದೇವರೇ ಅವನನ್ನ ಶರಣಾಗತನನ್ನಾಗಿ ಆಗುವಂತೆ ಮಾಡುತ್ತಾನೆ. ಆದರೆ ಆ ಎಚ್ಚರ ಕೊಡಲ್ಲ, ದೇವರೇ ನನ್ನನ್ನ ಶರಣಾಗತನಾಗುವಂತೆ ಮಾಡಿದ್ದಾನೆ ಎಂಬ ಎಚ್ಚರ ಕೊಡಲ್ಲ. ನಾ ಶರಣಾಗತನಾದೆ ಎಂಬ ಎಚ್ಚರ ಕೊಟ್ಟು ಭಗವಂತ ಅವನನ್ನ ಶರಣಾಗತನಾಗುವಂತೆ ಮಾಡುತ್ತಾನೆ. ಒಟ್ಟಾರೆ ಇಲ್ಲಿಯೇ ನಡೆಯುತ್ತಾ ಇದೆ. ಮನಸ್ಸು ನಿಗ್ರಹ ಆಗಬೇಕು, ಆಗಬೇಕಾದ್ರೆ ದೇವರ ಶರಣಾಗತರಾಗಬೇಕು. ಅವಾಗ ಪ್ರಶ್ನೆ ಬರುತ್ತೆ, ಆ ದೇವರ ಶರಣಾಗತಿ ಕೂಡ ದೇವರೇ ಕೊಡಬೇಕಲ್ಲ ಅಂತ ಮತ್ತೂ ಪ್ರಶ್ನೆ ಅಲ್ಲಿ ಕೂಡುತ್ತಲ್ಲಿ ಅದಕ್ಕುತ್ತರ ಇಷ್ಟು ವಿಸ್ತಾರವಾಗಿ ಹೇಳುತ್ತಾ ಇದ್ದೇನೆ. ಭಗವಂತನೇ ಯಾರಿಗೆ ಕರ್ಮ ಪಕ್ವ ಆಗಿರುತ್ತೆ ತನ್ನ ಶರಣಾಗತರಾಗಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಿರುತ್ತೆ ಅಂಥವರಿಗೆ ಗುರುಗಳ ಮೂಲಕ ತಿಳಿಸಿಕೊಡುತ್ತಾನೆ. ಏನಂತ, ನೀನು ದೇವರ ಶರಣಾಗತನಾಗು ಅಂತ. ಅವನಲ್ಲಿ ನಿಂತು ದೇವ ಗ್ರಹಣ ಮಾಡಿಸ್ತಾನೆ, ನಾನು ಶರಣಾಗತನು ಆಗಬೇಕು ಅಂತ. ಆದರೆ ಅವನಾಗಿ ಶರಣಾಗತನಾಗಲಿಕ್ಕೆ ಆಗುತ್ತಾ? ಆಗಲ್ಲ. ಭಗವಂತ ಏನು ಮಾಡುತ್ತಾನೆ, ಅವನಿಗೆ ಆಲೋಚನೆ ಕೊಡುತ್ತಾನೆ. ನಾನು ಶರಣಾಗತನಾಗಬೇಕು ಅಂತ ಆಲೋಚನೆ ಕೊಟ್ಟು ದೇವರೇ ಅವನನ್ನ ಶರಣಾಗತನಾಗುವಂತೆ ಮಾಡುತ್ತಾನೆ. ಆದರೆ ಅವನಿಗೆ ಆ ಕಾಲದಲ್ಲಿ ದೇವರೇ ನನ್ನನ್ನ ಶರಣಾಗತನಾಗುವಂತೆ ಮಾಡಿದ್ದಾನೆ ಎಂಬ ಎಚ್ಚರ ದೇವರು ಕೊಡಲ್ಲ. ಏನು ಕೊಡುತ್ತಾನೆ? ನಾನು ಶರಣಾಗತನಾದೆ ಎಂಬ ಎಚ್ಚರ ಕೊಡುತ್ತಾನೆ. ಕೊಟ್ಟು ಶರಣಾಗತಿಯಿಂದಾಗಿ ಭಗವಂತ ಅವನಿಗೆ ಅನುಗ್ರಹ ಮಾಡಿ ಅವನ ಮನಸ್ಸನ್ನ ನಿಗ್ರಹ ಅವನ ಮೂಲಕ ಮಾಡಿಸ್ತಾನೆ. ಅಂದರೆ ಹೀಗೆ ನಾನು ಮನಸ್ಸಲ್ಲಿ ಒಗ್ಗಳಿಸ್ತಾನೆ, ಕಳಿಸಿ ಇದನ್ನು ನಿಗ್ರಹ ಮಾಡಬೇಕು, ಇದನ್ನು ನಿಗ್ರಹ ಮಾಡಬೇಕು ಅಂತ ಆಲೋಚನೆ ಕೊಟ್ಟು ಭಗವಂತನೇ ಇವನ ಮನಸ್ಸನ್ನ ನಿಗ್ರಹ ಮಾಡಿಸ್ತಾನೆ. ಇದು ಯೋಗಿನ ಯತಚಿತ್ತಸ್ಯ ಎಂಬುದರ ಶಬ್ದಾರ್ಥ. ಹಾಗಾದರೆ ಭಗವಂತನ ಅನುಗ್ರಹದಿಂದ ಯಾರ ಮನಸ್ಸಾದರೆ ನಿಗ್ರಹ ಆಗಿರುವುದೋ ಅಂಥವರು ದೇವರಲ್ಲೇ ಮನಸ್ಸಿಡ್ತಾರಂತೆ. ಆ ಮನಸ್ಸನ್ನ ಅಂದರೆ ಭಗವಂತನೇ ಅವನ ಮೂಲಕ ಆ ಮನಸ್ಸನ್ನ ತನ್ನ ಪಾದದಲ್ಲಿ ಬರುವಂತೆ ಮಾಡುತ್ತಾನೆ. ಆ ಮಾಡುವ ಕಾಲಕ್ಕೆ ದೇವರ ಪದಾರವಿಂದದಲ್ಲೇ ಮನಸ್ಸಿಟ್ಟು ಆ ವ್ಯಕ್ತಿ ಚಿಂತನೆ ಮಾಡಬೇಕಾದರೆ, ದೇವರು ಅವರಿಂದ ಮಾಡಿಸಬೇಕಾದರೆ ಇಷ್ಟು ಆಲೋಚನೆ ಕೊಡುತ್ತಾನೆ. ಆಗ ಏನಂತ, ಈ ಸ್ವಾಮಿಯೇ ನನಗೆ ಮನಸ್ಸನ್ನ ನಿಗ್ರಹ ನನ್ನಿಂದ ಮಾಡಿಸಿ ತನ್ನ ಪಾದದಲ್ಲಿ ಇಟ್ಟುಕೊಂಡಿದ್ದಾನೆ. ದೇವರೇ ನನ್ನೊಳಗೆ ನಿಂತು ಮನಸ್ಸನ್ನ ನಿಗ್ರಹ ಮಾಡಿಸಿ ತನ್ನ ಪಾದದಲ್ಲಿ ತಾನೇ ಇಡುವಂತೆ ಮಾಡಿದ್ದಾನೆ. ಇವನೇ ನನಗೆ ಶರಣಾಗತಿ ಅಂತ ದೇವರೇ ಅವನನ್ನ ಚಿಂತನೆ ಮಾಡುವಂತೆ ಮಾಡಿ ಏನು ಮಾಡುತ್ತಾನೆ ಅಂದರೆ ತಾನೇ ಅವನ ಮನಸ್ಸನ್ನ ಹಿಡಿದು ನಿಲ್ಲಿಸಿಬಿಡುತ್ತಾನೆ. ದೇವರ ಪಾದದಲ್ಲಿ ಶರಣಾಗತಿ ಪೂರ್ವಕ ಮನಸ್ಸನ್ನ ಏಕಾಗ್ರವಾಗಿ ದೇವರ ಕರುಣೆಯಿಂದ ಇಟ್ಟವನಿಗೆ, ಅಥವಾ ಇನ್ನೊಂದು ಶಬ್ದದಲ್ಲಿ ಹೇಳಿದರೆ ದೇವರು ಯಾರ ಮನಸ್ಸನ್ನ ತನ್ನ ಪಾದದಲ್ಲೇ ಯೋಗ ಅದರ ಮೂಲಕ ಇಡಿಸಿಕೊಂಡು ಬಿಡುತ್ತಾನೋ ಅಂಥವನ ಮನಸ್ಸು ಚಲನ ಆಗಲ್ಲ. ಅಂದರೆ ದೇವರ ಕರುಣೆಯಿಂದಲೇನೆ ಅವನ ಮನಸ್ಸು ಎಲ್ಲಿಗೂ ಹೋಗಲ್ಲ. ಹೇಗೆ? ಗಾಳಿ ಇಲ್ಲದ ಪ್ರದೇಶದಲ್ಲಿ ದೀಪ ಹೇಗೆ ಚಲನ ಆಗುವುದಿಲ್ಲವೋ ಆ ಥರ ಆ ವ್ಯಕ್ತಿಯ ಮನಸ್ಸು ಭಗವಂತನ ಕರುಣೆಯಿಂದ, ಅವನ ಮನಸ್ಸು ಭಗವಂತನ ಪದಾರವಿಂದದಲ್ಲಿ ಚೆನ್ನಾಗಿ ನಿಂತು ಬಿಡುತ್ತೆ. ತಪ್ಪನೇ ಇಲ್ಲಿದೆ. ಯೋಗ ಯೋಗ ಅಂತ ಹೇಳ್ತಾ ಇದ್ದಾರಲ್ಲ, ಈ ಯೋಗ ಶಬ್ದದ ಅರ್ಥ ಏನು ಅಂದರೆ ಭಗವಂತನ ಶರಣಾಗತಿ. ರಾಯರು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಗೀತಾ ವೃತ್ತಿಯಲ್ಲಿ ಹೇಳುತ್ತಾರೆ. ಯೋಗ ಶಬ್ದದ ಅರ್ಥ ಏನು ಅಂದರೆ ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಪ್ರಾಣ ಎಲ್ಲವೂ ಕೂಡ ದೇವರ ಅಧೀನ ಅಂತ ಯಾರ ಚಿಂತನೆ ಇರುತ್ತೋ, ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಪ್ರಾಣ ಶ್ರೀಹರಿಗೆ ಅಧೀನ ಅಂತ ಎಚ್ಚರ ಯಾರಿಗಿರುತ್ತೋ ಅವರಿಗೆ ಶರಣಾಗತಿ ಉಂಟು. ಅಂದರೆ ಭಗವಂತನ ಶರಣಾಗತಿ ಬಂತು ಅಂತರ್ಥ. ಅಂಥದ್ದನ್ನ ಕೊಟ್ಟು ಭಗವಂತ ಅವರ ಮನಸ್ಸನ್ನ ತನ್ನ ಹತ್ತಿರವೇ ಇಟ್ಟುಕೊಂಡು ಬಿಡುತ್ತಾನೆ. ಆದ್ದರಿಂದ ಭಗವಂತನ ಕರುಣೆಯಿಂದ ಅವನ ಮನಸ್ಸು ಎಲ್ಲೂ ಚಲನ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವ ಆತ್ಮನ ಆತ್ಮನಂ ಪಶ್ಯನ್ ಆತ್ಮನಿ ತುಷ್ಯತಿ. ಇಲ್ಲಿ ಹೇಳುತ್ತಾರೆ ಯೋಗ ಸೇವಯ ನಿರುದ್ಧಂ ಚಿತ್ತಂ. ಯೋಗ ಸೇವಯ, ಯೋಗ ಅಂದ್ರೆ ಯುಜಿರ್ ಯೋಗೆ ಎಂಬ ಧಾತು. ದೇವರ ಪದಾರವಿಂದದಲ್ಲೇ ಮನಸ್ಸಿಡುವುದೇ ಸೇವಾ. ಸೇವಾ ಅಂದ್ರೆ ಏನರ್ಥ ಅಂದರೆ ದೇವರ ಪದಾರವಿಂದದಲ್ಲಿ ಮನಸ್ಸಿಡುವುದೇ ಸೇವಾ ಅಂದರೆ ಅದಕ್ಕರ್ಥ ಮನಸ್ಸಿನಲ್ಲಿ ಬರುವ ಸಕಲ ಆಲೋಚನೆಗಳು ಅವೆಲ್ಲವೂ ದೇವರ ಕಡೆ ಕಳಿಸುವುದೇ ಯೋಗ. ಮನಸ್ಸಿನ ಮನಸ್ಸಂತೂ ಆಲೋಚನೆ ಮಾಡದೆ ಕ್ಷಣವೂ ಕೂಡಲ್ಲ. ಎಚ್ಚರ ಕಾಲದಲ್ಲಿ ಸ್ವಪ್ನದಲ್ಲಿ ಕೂಡಲ್ಲ, ಅದು ನಮ್ಮ ಹತೋಟಿಯಲ್ಲಿಲ್ಲ. ಎಚ್ಚರ ಕಾಲದಲ್ಲೂ ಮನಸ್ಸು ಸದಾ ಓಡತಾನೇ ಇರುತ್ತೆ. ಅಂಥ ಓಡುವಂಥ ಮನಸ್ಸನ್ನ ದೇವರ ಕಡೆಗೆ ಓಡುವಂತೆ ಮಾಡುವುದೇ ಯೋಗ. ಆ ಯೋಗದಿಂದ ಯೋಗ ಸೇವಾ ಅಂದ್ರೆ ಅರ್ಥ ಏನು ಅಂದ್ರೆ ಹೇಳುತ್ತಾರೆ ದೇವರಲ್ಲೇ ಮನಸ್ಸು ಹೋಗ್ತಾ ಇದೆ. ದೇವರಲ್ಲೇ ಮನಸ್ಸು ಹೋಗ್ತಾ ಇದೆ ಅಂದ್ರೆ ಅರ್ಥ ಮನಸ್ಸು ದೇವರ ಕಡೆಗೆ ಹೋಗುವುದು ಅಂದ್ರೆ ಆ ಮನಸ್ಸು ದೇವರನ್ನ ಗ್ರಹಣ ಮಾಡುತ್ತಾ ಇದೆ. ದೇವರ ರೂಪವನ್ನ ಪ್ರತಿಮಾ ಪ್ರತಿಮಾದೊಳಗಿರುವ ದೇವರ ರೂಪವನ್ನು ಗ್ರಹಣ ಮಾಡ್ತಾ ಮಾಡ್ತಾ ಇದೆ. ಆ ಗ್ರಹಣ ಮಾಡುವಾಗ ಮನಸ್ಸಿನ ಸಕಲ ರೀತಿಯಾದ ವೃತ್ತಿಗಳು ಅಂದ್ರೆ ಆಲೋಚನೆ ಬರುತ್ತೆ, ದೇವರನ್ನೇ ಗ್ರಹಿಸುತ್ತೆ, ದೇವರನ್ನೇ ಗ್ರಹಿಸುತ್ತೆ. ಹಾಗೆ ಸಮುದ್ರ ತರಂಗಗಳಂತೆ ಬಂದು 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 ದೇವರನ್ನೇ ಗ್ರಹಣ ಮಾಡುವಾಗ ಆ ಮನಸ್ಸಿನ ಆಲೋಚನೆಗಳಲ್ಲಿ ದೇವರನ್ನೇ ಗ್ರಹಣ ಮಾಡುವ ಆಲೋಚನೆಗಳಲ್ಲಿ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಇರುತ್ತೆ. ಆ ಹುಟ್ಟಿ ಬರುವ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಯೋಗ ಸೇವಾ. ಅಂದರೆ ಭಗವಂತ ತಾನೇ ತನ್ನ ಶರಣಾಗತಿಯನ್ನು ಕೊಟ್ಟು ನನ್ನ ಮನಸ್ಸನ್ನ ತನ್ನ ಕಡೆಗೆ ಸತತ ಸೆಳೆಯುತ್ತಾ ಇದ್ದಾನೆ. ಆ ಮನಸ್ಸು ಕ್ಷಣ ಕ್ಷಣಕ್ಕೂ ದೇವರ ಕಡೆ ಹೋಗುವಾಗ ಆ ಮನಸ್ಸಿನ ಕಾರ್ಯದಲ್ಲಿ ದೇವರ ಅನಂತ ರೂಪಗಳು ಬರ್ತಾ ಇವೆ. ಆ ಭಗವದ್ ರೂಪಗಳನ್ನ ದೇವರಿಗೆ ನಮ್ಮ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಯೋಗ ಸೇವಾ, ಭಗವಂತನ ಸೇವಾ, ಯೋಗದ ಮೂಲಕ ಸೇವಾ. ಹೇಳ್ತಾರೆ ದೇವರಿಗೆ ಈ ತರ, ಸ್ವಾಮಿ ನೀನೇ ಕೊಡತಾ ಇದೀಯ, ಈ ಮನಸ್ಸಿನ ಆಲೋಚನೆಗಳೆಲ್ಲ ನಿನ್ನ ಕಡೆ ಬರ್ತಾ ಇವೆ, ಈ ನಿನ್ನ ಕಡೆ ಬಂದ ಆಲೋಚನೆಗಳೆಲ್ಲ ನಿನ್ನ ಕುರಿತು ಆಲೋಚನೆ ಮಾಡುವುದೇ ನಿನ್ನ ಪೂಜಾ, ನಿನ್ನ ಕುರಿತು ಆಲೋಚನೆ ಮಾಡುವುದೇ ನಿನ್ನ ಪೂಜಾ. ಅಂದರೆ ನನ್ನ ಆಲೋಚನೆಯಲ್ಲಿ ಹುಟ್ಟಿದ ಸಕಲ ಭಗವದ್ ರೂಪಗಳನ್ನ ನಿನಗರ್ಪಣೆ ಮಾಡುವುದೇ ಪೂಜಾ. ಐಕ್ಯ ಚಿಂತನಂ ಪರಮಾರ್ಚನಂ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದು ನಿತ್ಯಂ ಎತ್ತರ ಉಪಗಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ. ಆ ಭಗವಂತನ ವಿಸ್ತಾರವಾದ ರೂಪಗಳನ್ನ ಅವನಿಗೆ ಅರ್ಪಣೆ ಮಾಡುತ್ತಾ ಐಕ್ಯ ಚಿಂತನಂ ಪರಮಾರ್ಚನಂ, ದೇವರಿಗೆ ತನ್ನ ರೂಪಗಳು ತನಗೆ ಕೊಡುವುದಕ್ಕಿಂತ ಬೇರೆ ಅರ್ಚನೆ ಇಲ್ಲ. ಅಂದರೆ ಇದನ್ನೇ ವಿಜಯದಾಸರೊಂದು ಮಾತಲ್ಲಿ ಹೇಳುತ್ತಾರೆ. ಬೆಳಿಗ್ಗಿನಿಂದ ರಾತ್ರಿ ಮಲಗುವ ಪರ್ಯಂತ ಏನೇನು ಮನಸ್ಸಿನ ಆಲೋಚನೆಗಳು ಬರುತ್ತಾ ಇವೆ, ಆಲೋಚನೆಗಳು ಎಲ್ಲ ಆಲೋಚನೆ ಮಾಡಿದ್ದೇ ದೇವರ ಪೂಜಾ ಅಂತ ಅರ್ಪಣೆ ಮಾಡಯ್ಯ ಅಂತಾರೆ. ಮನಸ್ಸಿನ ವೃತ್ತಿಗಳೆಲ್ಲ ಶ್ರೀಹರಿಯ ಪೂಜೆ ಎಂದೆನ್ನು ಅಂತಾರೆ. ಅದನ್ನು ಇಲ್ಲಿ ಹೇಳ್ತಾರೆ. ಚಿತ್ತಂ ನಿರುದ್ಧಂ ಯೋಗ ಸೇವೆಯ. ಮೊದಲು ಮೊದಲು ಅರ್ಪಣೆ ಮಾಡುವಾಗ ಅಷ್ಟೇನು ಮನಸ್ಸಿರಲ್ಲ, ಅಂದರೆ ಸಿಹಿ ತೋರಲ್ಲ. ನಂತರ 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 ದೇವರ ಪಾದದಲ್ಲೇ ಮನಸ್ಸು ಬರ್ತಾ ಅವನ ರೂಪಗಳನ್ನು ಅವನಿಗೆ ಅರ್ಪಣೆ ಮಾಡುತ್ತಾ ಇರುವಾಗ ಅವಾಗ ಮನಸ್ಸೇನಾಗತ್ತೆ, ನಿರುದ್ಧಂ ನಿರುದ್ಧಂ ಅಂದರೆ ದೇವರಲ್ಲೇ ಇಟ್ಟು ಬಿಡುತ್ತೆ. ಅವಾಗೇನಾಗುತ್ತೆ ಮನಸ್ಸಿಗೆ? ಉಪರಮತೆ. ಉಪರಮತೆ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಬಾಹ್ಯ ವ್ಯಾಪಾರಹೀನಂ ಭವತಿ. ಮನಸ್ಸು ಈಗ ನಾವು ನಿಗ್ರಹ ಅಂತ ಮಾಡ್ಲಿಕ್ಕೆ ಹೋದಾಗ ಒಂದು ಸಲ ದೇವರ ಬೇರೆ ಕಡೆ ಹೋಗುತ್ತೆ, ಸೆಳೆದು ದೇವರ ಕಡೆ ಬಂದ್ರೆ ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಈಗ ಹಾಗಲ್ಲ, ಭಗವಂತನೇ ಅದರೊಳಗೆ ಬೇರೆ ಬೇರೆ ಕಡೆ ಹೋಗುವ ಪ್ರವೃತ್ತಿಯನ್ನು ಹಿಡಿದು ಬಿಟ್ಟಿದ್ದಾನೆ. ಅದೆಲ್ಲಿಗೂ ಹೋಗಲ್ಲ, ದೇವರಲ್ಲೇ ಇರ್ತಾ ಇರುತ್ತೆ. ಅಂದರೆ ಬೇರೆ ಎಷ್ಟು ಕಾಣಿಸ್ತಾ ಇದ್ರು ಏನಾಗ್ತಾ ಇದ್ರು ಕೂಡ ಆ ವ್ಯಕ್ತಿಗೆ ದೇವರಲ್ಲೇ ಮನಸ್ಸಿರುತ್ತೆ, ಬೇರೆ ಕಡೆ ಹೋಗಲ್ಲ. ಎತ್ರ ಉಪರಮತೆ ಎತ್ರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಆತ್ಮನ ಅಂದ್ರೆ ಹೇಳ್ತಾರೆ, ಒಳಗೆ ಮನಸ್ಸು ದೇವರಲ್ಲೇ ನಿಂತಾಗ ಆತ್ಮನ ಅಂದ್ರೆ ಮನಸ್ಸಿನಿಂದಲೇನೆ ಮನೋ ನೇತ್ರದಿಂದ ತನ್ನೊಳಗೆ ದೇವರನ್ನ ನೋಡತಾ ಬರುತ್ತಾನೆ ಅಂದ್ರು. ಅಲ್ಲ ಏನ್ ರೀತಿ, ಈ ಕಣ್ಣಿಂದ ಏನಾದರೂ ನೋಡೋದು ಸರಿ, ಮನಸ್ಸೇನು ಮನಸ್ಸೆಂಬ ಕಣ್ಣು ಅಂದ್ರೆ ಏನದು? ಮನಸ್ಸು ಕಣ್ಣಾಗುತ್ತಾ ಅಂದ್ರೆ ಹೇಳುತ್ತಾರೆ, ಈಗ ಚಿತ್ರಪಟ ನೋಡಿದ್ದೀರಾ, ಈ ಕಣ್ಣಿಂದ ನೋಡಿದ್ದೀರಾ, ಹೊರಗಣ್ಣಿಂದ ಹೊರಗಣ್ಣಿಂದ ನೋಡಿದ ಕೂಡಲೇ ಅದು ಮನಸ್ಸಲ್ಲಿ ಮೂಡುತ್ತಾ, ಮನಸ್ಸಲ್ಲಿ ಆ ಚಿತ್ರಪಟ ಮೂಡುತ್ತಾ, ಮೂಡಿದಾಗ ಹೊರಗಿನ ಚಿತ್ರಪಟ ಮನಸ್ಸಿನಲ್ಲಿ ಮೂಡಿದಾಗ ಒಳಗೊಳಗೆ ನೋಡ್ಲಿಕ್ಕಾಗುತ್ತಾ? ಶ್ರೀನಿವಾಸ ರಾಯರ ವೃಂದಾವನಕ್ಕೆ ಹೋಗಿದ್ದೀರಾ, ನೋಡಿದ್ದೀರ. ಕಣ್ಣು ಮುಚ್ಚಿದರೆ ರಾಯರ ವೃಂದಾವನ ಮನಸ್ಸಲ್ಲಿ ಬರುತ್ತಾ, ಅದು ಕಾಣುತ್ತಾ ಇದೆಯಾ ಮನಸ್ಸಿನಲ್ಲಿ, ಅಲ್ಲ ಮನಸ್ಸಿಗೆ ತೋರುತ್ತಾ? ಅರ್ಥ ಆಗ್ತಾ ಇದೆಯಾ ನಿಮಗೆ? ವೃಂದಾವನ ಕಣ್ಣು ಮುಚ್ಚಿದ ಕೂಡಲೇ ಎದುರಿಗೆ ಕಂಡ ವೃಂದಾವನ ಮನಸ್ಸಿನ ಒಳಗೆ ಆ ಬೆಳ್ಳಿ ಕಣ್ಣು ಎಲ್ಲ ಕಾಣುತ್ತಾ ಇದೆ, ಕಾಣುತ್ತೆ ಅಂತ ಹೇಳುತ್ತಾರೆ. ಅಂದರೆ ಆ ವೃಂದಾವನ ನೋಡಿದ ಮೇಲೆ ಆ ನೋಟದಿಂದ ಅನುಭವದಿಂದ ಸಂಸ್ಕಾರ ಹುಟ್ಟುತ್ತೆ. ಸಂಸ್ಕಾರ ಹುಟ್ಟಿದ್ದು ಈ ಕಲ್ಲಿನ ವೃಂದಾವನ ಕಾಣಲ್ಲ, ಆ ಸಂಸ್ಕಾರದಿಂದ ತಯಾರಾದ ವೃಂದಾವನ ಕಾಣುತ್ತೆ. ಹೇಗೆ ಈ ಕ್ಯಾಮೆರಾದಿಂದ ಫೋಟೋ ತೆಗೆದಾಗ ಆ ವಸ್ತು ಅಲ್ಲೇ ಇರುತ್ತೆ, ಆ ಫಿಲ್ಮ್ ಮೇಲೆ ವಸ್ತು ಬರುತ್ತಲ್ಲ, ಆ ವಸ್ತು ಬಂತ, ವಸ್ತು ಬರಲಿಲ್ಲ ಆದರೆ ಅದರ ಚಿತ್ರ ಮೂಡುತ್ತಲ್ಲ, ಹಾಗೆ ನಮ್ಮಲ್ಲಿ ಚಿತ್ರ ಮೂಡುತ್ತೆ. ವೃಂದಾವನ ನೋಡಿದ್ರು ಏನ್ ನೋಡಿದ್ರು, ಮನಸ್ಸೆಂಬ ಫಿಲ್ಮಿನ ಮೇಲೆ ಆ ಚಿತ್ರ ಈ ಕಣ್ಣಿಂದ ನೋಡ್ಲಿಕ್ಕಾಗತ್ತಾ? ಮನಸ್ಸಲ್ಲಿ ಮೂಡಿದ ಚಿತ್ರ ಮನಸ್ಸಿನಿಂದಲೇನೆ ನೋಡ್ಲಿಕ್ಕಾಗುತ್ತೆ. ನಾವು ಕಣ್ಣು ಮುಚ್ಚಿದರೆ ಒಳಗೆ ಶ್ರೀನಿವಾಸ ರಾಯರ ವೃಂದಾವನವೋ ಕಂಡು ಅದನ್ನೆಲ್ಲ ನೋಡ್ತಾ ಇರ್ತೇವೆ. ನೋಟ ಹೇಗೆ ಬಂತು? ಈ ಕಣ್ಣಿಂದ ನೋಡ್ಲಿಕ್ಕಾಗಿಲ್ಲಲ್ಲ ಅಂದ್ರೆ ಮನಸ್ಸಿಂದಲೇ ನೋಡುವುದು. ಅದಕ್ಕೆ ಆತ್ಮನ ಮನಸ್ಸಿಂದ ಆತ್ಮಾನಂ ಪಶ್ಯತಿ, ಒಳಗಿರತಕ್ಕಂಥ ಭಗವತ್ ರೂಪವನ್ನು ನೋಡುತ್ತಾನೆ. ಅಂದರೆ ಅದು ಹೇಗಾಗುತ್ತೆ? ಧ್ಯಾನ ಮಾಡುವ ಕಾಲಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಧ್ಯಾನ ಮಾಡುತ್ತಾನೆ? ಎದುರಿಗೆ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡು ಆ ಪ್ರತಿಮೆಯನ್ನ ನೋಡತಾ ಪ್ರತಿಮೆಯ ಚಿತ್ರ ಮನಸ್ಸಲ್ಲಿ ಮೂಡುವಂತೆ ಮಾಡಿಕೊಳ್ಳುತ್ತಾರೆ. ಪ್ರತಿಮೆ ಮನಸ್ಸಲ್ಲಿ ಮೂಡುತ್ತೆ, ಪ್ರತಿಮೆ ಅಲ್ಲೇ ಇರುತ್ತೆ, ಪ್ರತಿಮೆಯಂಥ ಪ್ರತಿಮೆ ಮನಸ್ಸಲ್ಲಿ ಸಂಸ್ಕಾರದಿಂದ, ನೋಟದ ಸಂಸ್ಕಾರದಿಂದ ಮೂಡುತ್ತೆ. ಅದು ಒಂದು ಪ್ರತಿಮೆ, ದೇವರಲ್ಲ. ಈ ಹೊರಗಿನ ಜಡ ಪ್ರತಿಮೆ ಏನಿದೆ ಅದರಂಥದ್ದೇ ಒಳಗಿನ ಪ್ರತಿಮೆ. ಆದರೆ ಈ ಪ್ರತಿಮೆ ಎಂಥದ್ದು ಅಂದರೆ ಸಂಸ್ಕಾರದಿಂದ ತಯಾರಾದದ್ದು, ನೋಟದ ಅನುಭವದಿಂದ ತಯಾರಾದ ಪ್ರತಿಮೆ. ಅದರೊಳಗೆ ದೇವರಿದ್ದಾರೆ ಎಂಬ ಚಿಂತನೆ, ಆ ಮನಸ್ಸಿನಿಂದ ಮನಸ್ಸಿನೊಳಗೆ ಮೂಡಿದ ಚಿತ್ರ, ದೇವರ ಚಿತ್ರವನ್ನ ನೋಡಕ್ಕ ಆ ಚಿತ್ತದೊಳಗೆ ಆ ಮನಸ್ಸಿನೊಳಗೆ ಮೂಡಿದ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ ಅದೇ ಆಕಾರದಲ್ಲಿದ್ದಾನೆ ಅಂತ ಚಿಂತನೆ ಮಾಡುವವನಿಗೆ ದೇವ ತೋರುತ್ತಾನೆ. ಹೇಗೆ ತೋರುತ್ತಾನೆ ಅಂದರೆ, ಯದ್ಯಪಿ ಭಗವಂತ ಈ ಶರೀರ ಇಲ್ಲದವ, ಜ್ಞಾನ ಆನಂದಮಯ ಶರೀರ ಇರುವವ, ಅಂಥವ ಕೃಷ್ಣನಾಗಿ ಎಲ್ಲರಿಗೆ ಹೇಗೆ ತೋರಿದ ಹಾಗೆ ಹೃದಯದಲ್ಲಿ ಭಗವಂತ ಪ್ರತಿಮೆಯನ್ನ ಸರಿಸಿ ತಾನೇ ದರ್ಶನ ಕೊಡುತ್ತಾನೆ. ದರ್ಶನ ಕೊಟ್ಟಾಗ ಜೀವ ಮನಸ್ಸಿನಿಂದ ಭಗವಂತನ ರೂಪವನ್ನು ನೋಡುತ್ತಾ ಬರುತ್ತಾನೆ. ಆತ್ಮನ ಆತ್ಮಾನಂ ಭಗವಂತಂ ಪಶ್ಯನ್, ಒಳಗಿರತಕ್ಕಂತಹ ಭಗವಂತನ ನೋಡುತ್ತಾ ಇರ್ತಾನೆ. ಅವಾಗೇ ಆತ್ಮನಿ ತುಷ್ಯತಿ ಅಂದ್ರೆ ಆ ಭಗವಂತನ ನೋಡತಾ ಸಂತೋಷ ಪಡ್ತಾ ಇರ್ತಾನೆ. ಭಗವಂತ ಏನ ಮಾಡುತ್ತಾನೆ? ಅವನಿಗೆ ತನ್ನ ನೋಟವನ್ನ ಕೊಟ್ಟು ತನ್ನನ್ನು ನೋಡುವಂತೆ ಮಾಡಿ ಅವನಿಗೆ ಒಳಗೊಳಗೆ ಸಂತೋಷವನ್ನ ಭಗವಂತ ಪ್ರಕಟ ಮಾಡುತ್ತಾನೆ. ಆ ಸಂತೋಷ ಎಂಥಾಗ್ತು? ದೇವರನ್ನೇ ಸ್ಮರಣೆ ಮಾಡತಕ್ಕ, ದೇವರನ್ನೇ ಒಳಗಂಡಿನ ನೋಡುವಂತ ವ್ಯಕ್ತಿಯ ಸಂತೋಷ ಎಷ್ಟಿರುತ್ತೆ, ಹೇಗಿರುತ್ತೆ ಅಂದ್ರೆ, ಸುಖಂ ಆತ್ಯಂತಿಕಂ ಯತ್ ತತ್ ಬುದ್ಧಿ ಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನಚೀವಾಯಂ ಸ್ಥಿತ ಚರತಿ ಸತ್ವತಃ. ಇದು ಹೇಳ್ತಾರೆ, ಈ ಸುಖ ದೇವರ ಪಾದಾರವಿಂದವನ್ನ ಚಿಂತನೆ ಮಾಡುತ್ತಾ ದೇವರನ್ನ ನೋಡುವಾಗ ಬರುವಂತಹ ಸುಖ ಆತ್ಯಂತಿಕಂ ಅಂದ್ರೆ ಅತಿಶಯವಾದಂತ ಸುಖ ಬರುತ್ತೆ. ಅಲ್ಲಿ ದೇವ ಇದು ಜಾಸ್ತಿ ಸುಖ ಎಂಬುದನ್ನು ತೋರುತ್ತಾನಂತೆ. ನಮಗೆ ಇದು ಕಡಿಮೆ ಇದು ಜಾಸ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಒಂದೇ ಒಂದು ವಸ್ತು ಇದ್ದರೆ ಅದು ಜಾಸ್ತಿ ಅಂತ ಎಚ್ಚರ ಬರಲ್ಲ, ಅದಕ್ಕಿಂತ ಕಡಿಮೆಯಾದ ವಸ್ತು ಇದ್ದಾಗ ಮಾತ್ರ ಒಂದನ್ನು ಜಾಸ್ತಿ ಎಂದು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ನಮಗೆ ಭಗವಂತ ಸಂಸಾರದಲ್ಲಿ ನಾನಾ ರೀತಿಯಾದ ಸುಖವನ್ನ ಕೊಟ್ಟಿರ್ತಾನಲ್ಲ ಅದರ ನೆನಪನ್ನೂ ಕೊಡ್ತಾನೆ. ಧ್ಯಾನದ ಕಾಲದಲ್ಲಿ ತನ್ನ ಚಿಂತನೆಯಿಂದ ಬರುವಂತಹ ಸುಖವನ್ನು ಕೊಡುತ್ತಾನೆ. ಈ ಸುಖ ಆ ಸುಖ ಎರಡೂ ಎಷ್ಟಿದೆ ಎಂಬುದರ ಇದು ಕಂಪ್ಯಾರಿಸನ್ ತುಲನಾತ್ಮಕತ ಅದನ್ನು ಕೊಡುತ್ತಾನೆ. ಅವಾಗ ಜೀವನಿಗೆ ಅರ್ಥ ಆಗುತ್ತಂತೆ, ಅಯ್ಯೋ ಇದು ನನಗೆ ಬರುವಂತ ಸಂಸಾರದಲ್ಲಿ ತಿಂದು ಕುಡಿದು ನಾನಾ ರೀತಿ ತಿರುಗಾಡಿ ಏನು ಮಲಗಿ ಎದ್ದು ನಾನಾ ರೀತಿ ಸುಖಗಳೇನಿವೆ ಆ ಸುಖಗಳೆಲ್ಲದಕ್ಕಿಂತ ಮೀರಿದ ಸುಖ ದೇವರ ಚಿಂತನೆಯಲ್ಲಿ ಬರ್ತಾ ಇದೆ ಎಂಬ ಎಚ್ಚರ ಜೀವನಿಗೆ ಮೂಡುತ್ತಾ ಬರುತ್ತೆ. ಅವಾಗ ಅವನು ಏನ್ ಮಾಡುತ್ತಾನೆ ಅಂದರೆ, ಸಹಜವಾಗಿ ನಾವಷ್ಟೇ ತಾನೆ ಒಂದು ಪದಾರ್ಥ ಊಟ ಮಾಡುತ್ತಾ ಇದ್ರು, ಅದು ನಮಗೆ ಬೇರೆ ಗೊತ್ತಿಲ್ಲಾದ್ದರಿಂದ ಅದೇ ಪದಾರ್ಥ ಅದೇ ಚೆನ್ನಾಗಿದೆ ಅಂತ ಊಟ ಮಾಡ್ತಾ ಇದ್ರು. ಆದರೆ ಅದಕ್ಕಿಂತ ಚೆನ್ನಾಗಿರುವ ಪದಾರ್ಥ ಅದಕ್ಕಿಂತ ಸುಖ ಕೊಡುವಂತ ಪದಾರ್ಥ ಬಂದರೆ ಈ ಪದಾರ್ಥ ಬಿಡುತ್ತೇವೆ, ಆ ಪದಾರ್ಥಕ್ಕೆ ಹೋಗುತ್ತೇವೆ. ಇದು ಸಹಜವಾದ ಮನಸ್ಸಿನ ಪರಿಣಾಮ. ಅದನ್ನು ಹೇಳುತ್ತಾರೆ, ದುರ್ಯೋಧನ ಅಶ್ವತ್ಥಾಮಾಚಾರ್ಯನನ್ನ ಕರೆಕೊಂಡು ಬಂದ. ಚಿಕ್ಕ ಹುಡುಗ ಅಶ್ವತ್ಥಾಮ, ಬಡತನ, ದ್ರೋಣಾಚಾರ್ಯರ ಮನೆಯಲ್ಲಿ ಬಡತನ. ಬಡತನ ಇದ್ದಾಗ ಅವರು ಯಾವ ವೃತ್ತಿಯನ್ನು ಇಟ್ಟುಕೊಂಡಿದ್ರು ಅಂದ್ರೆ ಶಿಲೋಂಚ ವೃತ್ತಿ. ಅಂದರೆ ಎಲ್ಲರೂ ಈ ಭತ್ತವನ್ನ ಧಾನ್ಯಗಳನ್ನ ಕುಟ್ಟಿದ ಮೇಲೆ ಆ ಒರಳಲ್ಲಿ ಚೂರು ಕೊನೆಗೆ ಉಳಿಸಿ ಹೋಗ್ತಿದ್ರು. ಆಗ ಯಾರಾದರೂ ಬ್ರಾಹ್ಮಣರು ಈತನ್ನು ತಗೊಂಡು ಬದುಕಲಿ ಅಂತ, ಇವರು ಅವರು ತಾವಾಗಿ ಉಳಿಸಿ ಹೋಗಿದ ಆ ಭತ್ತದ ಅದರಲ್ಲಿ ಉಳಿದು ಹೋದದ್ದನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಅದನ್ನ ಬೇಯಿಸಿ ತಿಂದು ಭೋಜನ ಮಾಡಿ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೀತಾ ಇದ್ರು. ತುಂಬಾ ಕಠಿಣ ವ್ರತ. ಯದ್ಯಪಿ ಅವರು ಹೊರಗೆ ಇಟ್ಟು ಹೆಜ್ಜೆ ಇಟ್ಟರೆ ದುಡ್ಡು ತುಂಬಾ ಬರುತ್ತೆ, ಅದು ಬೇಡ ಇಷ್ಟೇ ಸಾಕು ಅಂತ ನಿಯತ ವ್ರತ. ಅಂತಹ ಕಾಲಕ್ಕೆ ದ್ರೋಣಾಚಾರ್ಯರಿಗೆ ಹಾಲಿಗೆ ದುಡ್ಡಿದ್ದಿಲ್ಲ, ಹಾಲು ಕೊಡಲಿಕ್ಕಾಗಿ ಆಕಳಿದ್ದಿಲ್ಲ. ಅಂತಹ ಕಾಲಕ್ಕೇನು ಮಾಡುತ್ತಾ ಇದ್ರು, ತಾವು ತಂದ ಹಿಟ್ಟಿನಿಂದಲೇನೆ ಅವರ ಅಶ್ವತ್ಥಾನಾಚಾರ್ಯರ ತಾಯಿ ದ್ರೋಣಾಚಾರ್ಯರ ಹೆಂಡತಿ ಕೃತಿ ಆಕೇನು ಮಾಡುತ್ತಾ ಇದ್ರು ಅಂದರೆ ಆ ಹಿಟ್ಟನ್ನೇ ನೀರಿಗೆ ಕಲಸಿ ಅಶ್ವತ್ಥಾನಾಚಾರ್ಯರಿಗೆ ಇದು ಹಾಲು ಹಾಲು ಅಂತ ಹೇಳಿ ಕೊಡಿಸ್ತಾ ಇದ್ರು. ಅವಾಗ ಅಶ್ವತ್ಥಾನಾಚಾರ್ಯರು ಅದನ್ನು ಹಾಲು ಅಂತಲೇ ತಿಳಿದು ಕುಡಿತಾನೇ ಇದ್ರು, ಮನಸ್ಸಿನಲ್ಲಿ ಯಾವ ವಿಕಾರವೂ ಇದ್ದಿಲ್ಲ. ಒಂದು ದಿವಸ ದುರ್ಯೋಧನ ಅಶ್ವತ್ಥಾಮಾಚಾರ್ಯರನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಚಿಕ್ಕ ಹುಡುಗ, ಇವರು ಚಿಕ್ಕ ಹುಡುಗರೇ, ಅಲ್ಲಿ ಹೋದಾಗ ಹಾಲು ಕೊಡಿ ಅಂತ ಕೊಡುತ್ತಾನೆ. ಕೊಟ್ಟರೆ ಅಶ್ವತ್ಥಾಮಾಚಾರ್ಯರು ಕೇಳುತ್ತಾರೆ, ಇದು ಹಾಲಲ್ಲ, ಯಾಕೆ ತಾವು ಕುಡಿಯುವಂತ ಹಿಟ್ಟಿನ ನೀರೇ ಹಾಲು ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಇದು ಹಾಲಲ್ಲ ಅಂತ ಹೇಳಿದ. ಆಗ ದುರ್ಯೋಧನ ಹೇಳಿದ, ಅದು ಹಾಲಲ್ಲ ಹಿಟ್ಟಿನ ನೀರು ಅಂತ ತಿಳುವಳಿಕೆ ತಂದುಕೊಟ್ಟ. ತಂದುಕೊಟ್ಟು ಇದು ಹಾಲು ಅಂತ ರುಚಿ ತೋರಿದಾಗ ಅಷ್ಟೇ ಅಲ್ಲ ಎಲ್ಲರಿಂದ ಹೇಳಿಸಿದ, ಯಾವುದು ಹಾಲು ಯಾವುದು ಹಿಟ್ಟಿನ ನೀರು ಎಲ್ಲರೂ ಹೇಳಿದ್ರು, ಅಯ್ಯೋ ಇದು ಹಿಟ್ಟಿನ ನೀರು ಇದು ಹಾಲು ಅಂತ. ಆಗ ಸ್ವಚ್ಛಾನಾಚಾರ್ಯರ ತಲೆಗೆ ಬಂತು, ಓಹೋ ಇಷ್ಟು ಕಾಲ ನಾನು ಕುಡಿಯುತ್ತಾ ಇದ್ದದ್ದು ಹಿಟ್ಟಿನ ನೀರು, ನಾನು ಕುಡಿಯಬೇಕಾಗಿದ್ದು ಹಾಲು, ಅದು ಬೇರೆ ಇದೆ ಅಂತ ಗೊತ್ತಾಯಿತು. ಮನೆಗೆ ಬಂದರು, ಬಂದಾಗ ಅಮ್ಮ ಹಾಲು ಅಂತ ಕೇಳಿದ್ರು. ತಾಯಿ ಮಾಮೂಲಾಗಿ ಹಿಟ್ಟಿನ ನೀರು ತಂದು ಕೊಡ್ಲಿಕ್ಕೆ ಹೋದ್ರೆ ಇದು ಹಾಲಲ್ಲ ಅಂದ್ರು. ಬರೇ ಹಾಲಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲ, ನನಗೆ ಹಾಲಿನಲ್ಲಿ ಸಿಗುವ ಸುಖ ಹಿಟ್ಟಿನ ನೀರಲ್ಲಿ ಸಿಗುತ್ತಾ ಇಲ್ಲ, ಅದಕ್ಕೆ ಇದು ಬೇಡ ಅಂತ ತಳ್ಳಿದ್ರು. ಹೇಗೋ ಹಾಗೆ ಜೀವಿಗೆ ಹೊರಗಿರತಕ್ಕಂಥ ಸಂಸಾರದ ನಾನಾ ಸುಖ ಏನು ಸಿಗತಾ ಇರುತ್ತೆ ಅದು ಹಿಟ್ಟಿನ ನೀರು, ಅದನ್ನೇ ಸುಖ 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 ಅಂತ ಕುಡಿತಾ ಇರ್ತಾನೆ. ಯಾವಾಗಾದರೆ ಭಗವಂತ ಧ್ಯಾನದಲ್ಲಿ ತನ್ನ ವಿಶೇಷ ಚಿಂತನೆಯಿಂದ ಸುಖ ಕೊಡುತ್ತಾನೋ ಆ ಸುಖದ ಪರಿಚಯ ಮಾಡಿಕೊಡುತ್ತಾನೆ. ಸುಖ ಅಂದ್ರೆ ಇದು ಅಂತ ಪರಿಚಯ ಮಾಡಿಕೊಡುತ್ತಾನೆ. ಆ ಸುಖದ ಪರಿಚಯ ಆದ ಕೂಡಲೇ ನಮಗೆ ಇಷ್ಟು ಕಾಲ ನಾವು ಪಡೆಯುತ್ತಾ ಇದ್ದದ್ದು ಸುಖ ಅಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆ ಸುಖದಲ್ಲಿ ಬರುವ ರುಚಿ ಈ ಸುಖದಲ್ಲಿ ಬರೋದೇ ಇಲ್ಲ. ಅವಾಗ ನ್ಯಾಚುರಲ್ ಆಗಿ ಮನಸ್ಸೇನು ಮಾಡುತ್ತೆ, ಇದರ ಕಡೆ ಹೋಗೋದೇ ಇಲ್ಲ, ಆ ಸುಖದಲ್ಲೇ ಆಸಕ್ತ ಆಗುತ್ತೆ. ಮನಸ್ಸಿನ ಲಕ್ಷಣವೇ ಅದು. ನಾವು ಯೋಗಿಗಳಾಗಬೇಕಾದ್ರೆ ಏನೋ ಮಾಡಬೇಕಾಗಿಲ್ಲ, ಗಡ್ಡ ಬೆಳೆಸಿ ಕೂತು ಏನೋ ಮಾಡಿ ಅದೇನು ಬೇಕಾಗಿಲ್ಲ. ಮನಸ್ಸಿಗೆ ಯಾವಾಗ್ಲೂ ಒಳ್ಳೆ ಸುಖ ಎಲ್ಲಿ ಸಿಗುತ್ತೆ ಅಂತ ಹುಡುಕುವ ಮನಸ್ಸಿಗೆ ಎಲ್ಲಿ ಸಿಗುತ್ತೋ ತೋರಿ ಕೊಟ್ರೆ ಸಾಕು, ಮನಸ್ಸು ತಾನಾಗಿ ಅಲ್ಲಿ ಹೋಗಿ ಕೊಡುತ್ತೆ. ಹೌದ್ ತಾನೆ, ಕೋತಿ ಇರುತ್ತೆ, ಅದು ಎಲ್ಲಾ ಕಡೆ ತಿರುಗ್ತಾ ಇರುತ್ತೆ. ಯಾವ ಸಿಕ್ಕಿದ್ರು ಕಚ್ತಾ ಇರುತ್ತದು, ಯಾವ ಸಿಕ್ಕಿದ್ರು ಕಚ್ತಾ ಇರುತ್ತೆ. ನಾವ್ ಅನ್ಕೊಳ್ತೀವಿ ಇದ್ಯಾಕೆ ಕಚ್ಚುತ್ತೆ ಹೀಗೆ ಅಂತ. ಆದ್ರೆ ಒಳ್ಳೆ ಬಾಳೆಹಣ್ಣು ಸಿಕ್ಕರೆ ಎಲ್ಲಾ ಬಿಟ್ಟದ ಕೊಯ್ ಕೊಡುತ್ತೆ, ಮತ್ತೆ ಇಲ್ಲಿ ಬಾ ಅಂದ್ರೆ ಬರಲ್ಲ. ಅದೇ ತರ ಮನಸ್ಸು ಕೂಡ ಎಲ್ಲಾ ಕಡೆ ತಿರುಗುವಂಥದ್ದು, ಎಲ್ಲಾ ಕಡೆ ಸುಖ ಸಿಗುತ್ತೆ ಅನ್ನೋ ಒಂದು ಪ್ರಯತ್ನ ಪಡ್ತಾ ಪಡ್ತಾ ಸಿಕ್ಕದ್ದೇ ಸುಖ ಅಂದುಕೊಂಡು ಕೂತಿರುತ್ತೆ. ಅಂಥ ಮನಸ್ಸಿಗೆ ಭಗವಂತ ಯಾವಾಗಾದರೆ ತನ್ನ ಧ್ಯಾನದಲ್ಲಿ ಸುಖವನ್ನ ಕೊಡ್ತಾ ಕೊಡ್ತಾ ಬರ್ತಾನೆ, ಮನಸ್ಸಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಹೋ, ಹೊರಗೆ ಸಿಗುವುದಲ್ಲ ಸುಖ ಅಲ್ಲ, ಭಗವಂತನ ಚಿಂತನೆಯಲ್ಲಿ ಬರುವುದೇ ಸುಖ ಅಂತ. ಅವಾಗೇನು ಮಾಡ್ತಾನೆ, ಸಹಜವಾಗಿ ಈ ಮನಸ್ಸು ಹೊರಗಡೆ ಹೋಗೋದಿಲ್ಲ. ಯಾಕೆ, ಆ ಸುಖದ ನೆನಪಿರುತ್ತೆ, ಹೊರಗೆ ನೋಡಿದ್ಕೊಳ್ಳೆ ಅಯ್ಯೋ ಇದು ಬೇಡ 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 ಅಂತ. ಅಷ್ಟಕ್ಕಿಂತ ಮೊದಲು ದೇವರ ಚಿಂತನೆಯಲ್ಲಿ ಒಳ್ಳೆ ಸುಖ ಸಿಗಲಿಕ್ಕಿಂತ ಮೊದಲು ಈ ಸುಖಕ್ಕೇನೆ, ಹೊರಗೆ ಸಿಗೋ ಸುಖಕ್ಕೇನೆ ಓಡಿ 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 ಬರ್ತಾ ಇದ್ದ ಮನಸ್ಸು ಈಗ ಹೋಗದೆ ಎತ್ತರ ಉಪರಾಮತೆ ಅಲ್ಲೇ ಸಂತೋಷವಾಗಿದ್ದು ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ. ಸುಖಂ ಆತ್ಯಂತಿಕಂ ಯತ್ ಬುದ್ಧಿಗ್ರಾಹ್ಯಂ. ಈ ಸುಖ ನಮಗೆ ಗೊತ್ತಾಗುತ್ತಾ ಅಂದ್ರೆ ಇದು ಬುದ್ಧಿಯಿಂದ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಸಾಧ್ಯವಾದ ಸುಖ, ಅಂತ ಸುಖವ ಬರುತ್ತೆ. ಆದರೆ ಇದು ಇಂದ್ರಿಯಕ್ಕೆ ಗೊತ್ತಾಗುವ ಸುಖ ಅಲ್ಲ ಅಂದ್ರು. ಅತೀಂದ್ರಿಯಂ ಅಂದರೆ ಒಂದು ಪದಾರ್ಥ ತಿಂದರೆ ಅದು ಇಂದ್ರಿಯ ನಾಲಿಗೆಯ ಮೂಲಕ ಗೊತ್ತಾಗುತ್ತೆ, ಕುಡಿದರೆ ನಾಲಿಗೆಯ ಮೂಲಕ, ಏನಾದರೂ ನೋಡಿದರೆ ಕಣ್ಣಿನ ಮೂಲಕ ಸುಖ, ಕೇಳಿದರೆ ಕಿವಿಯ ಮೂಲಕ ಸುಖ, ಮೂಸಿ ನೋಡಿದರೆ ಮೂಗಿನ ಮೂಲಕ ಸುಖ. ಒಟ್ಟಾರೆ ನಮಗೆ ಈಗ ಬರುವಂತ ಎಲ್ಲಾ ಸುಖವು ಇಂದ್ರಿಯದಿಂದ ಬರುವ ಸುಖ, ಇಂದ್ರಿಯ ಸುಖ. ಅತೀಂದ್ರಿಯ ಅಲ್ಲ ಅಂದ್ರೆ ಇಂದ್ರಿಯಕ್ಕೆ ಮೀರಿದ ಸುಖ ಅಲ್ಲ. ಈಗ ಬರುವ ಸುಖ ಧ್ಯಾನದಲ್ಲಿ ದೇವರ ಪದಾರವಿಂದವನ್ನ ಚಿಂತನೆ ಮಾಡುವಾಗ ಬರುವ ಸುಖ ಇಂದ್ರಿಯದಿಂದ ಬರುವಂಥದ್ದಲ್ಲ, ಇಂದ್ರಿಯಗಳನ್ನ ಮೀರಿ ಬರುವಂತ ಸುಖ. ಆದರೆ ಇಂದ್ರಿಯಗಳನ್ನ ಮೀರಿ ಬರುತ್ತಲ್ಲ ಅಂದ್ರೆ ಬುದ್ಧಿಗ್ರಾಹ್ಯಂ, ಬುದ್ಧಿ ಮಾತ್ರ ಗ್ರಹಣ ಮಾಡುತ್ತೆ ಆ ಇಂದ್ರಿಯ ಸುಖವನ್ನ. ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಕೇಳ್ತಾರೆ. ಇಂದ್ರಿಯ ಅಗ್ರಾಹ್ಯಂ ಅಂತ ಹೇಳಿದ್ರು. ಅಲ್ಲ, ಇಂದ್ರಿಯಗಳಿಂದ ಗ್ರಹಣ ಮಾಡಲಿಕ್ಕಾಗಲ್ಲ ಅಂತೀರಾ, ಬುದ್ಧಿಯೂ ಒಂದು ಇಂದ್ರಿಯವೇ ಹೌದಾ ಅಲ್ವಾ? ಯಾಕಂದ್ರೆ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತಾದಾಗ ಮನಸ್ಸು ಒಂದು ಇಂದ್ರಿಯ. ಆ ಮನಸ್ಸಿನ ಪ್ರಭೇದವೇ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅಂತ. ಆ ಬುದ್ಧಿಯು ಅಲ್ಲೇ ಬಂತಲ್ಲ, ಹಾಗಾದರೆ ಇಂದ್ರಿಯದಿಂದಲೇ ಗೊತ್ತಾಗುವುದು ಅದು ಅತೀಂದ್ರಿಯ ಅಲ್ಲ ಅಂತಾಗುತ್ತಲ್ಲ ಅಂದ್ರೆ ಇಲ್ಲ. ಇಲ್ಲಿ ಇಂದ್ರಿಯ ಶಬ್ದ ಅಂದ್ರೆ ಬುದ್ಧಿ ಶಬ್ದದಿಂದ ಜೀವನ ಸ್ವರೂಪ ಮನಸ್ಸನ್ನು ಹೇಳುತ್ತಾ ಇದ್ದಾರೆ. ಮನಸ್ಸು ಎರಡು ರೀತಿ, ಹೊರಗಿರುವ ಈ ಶರೀರದಲ್ಲಿ ಜಡವಾದ ಮನಸ್ಸಿರುತ್ತೆ, ಹಾಗೆ ಜೀವನ ಸ್ವರೂಪ ದೇಹದಲ್ಲಿ ಚೇತನ ಚೈತನ್ಯವಾದ ಮನಸ್ಸಿರುತ್ತೆ. ಆ ಮನಸ್ಸಿನಿಂದ ಈ ಸುಖ ಗ್ರಹಣ ಆಗುತ್ತೆ. ಅಂದ್ರೆ ಆ ಒಳಗಿರುವ ಮನಸ್ಸನ್ನ ಏನಂತ ಕರೀತಾರೆ ಅಂದ್ರೆ ಸಾಕ್ಷಿ ಅಂತ ಕರೀತಾರೆ. ಒಳಗಿರುವ ಜೀವನ ಸ್ವರೂಪಭೂತವಾದ ಮನಸ್ಸನ್ನ ಸಾಕ್ಷಿ ಅಂತ ಕರೀತಾರೆ. ಅಂಥ ಸಾಕ್ಷಿ ಈ ಸುಖವನ್ನ ಗ್ರಹಣ ಮಾಡುತ್ತೆ. ಅದನ್ನು ಹೇಳುತ್ತಾರೆ, ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ. ಎಲ್ಲಾದ್ರೆ ಆ ಜೀವ ಸಾಕ್ಷಿಯ ಮೂಲಕ ಆ ಆನಂದವನ್ನ ಪಡೀತಾ ಇರ್ತಾನೋ. ಹೇಳುತ್ತಾರೆ ಸ್ಥಿತ, ಎಲ್ಲಿ ಆ ಪಾದಾರವಿಂದ ಇದ್ದುಕೊಂಡು ನಚಲತಿ ತತ್ವತಃ. ಆ ಭಗವದ್ ರೂಪಾದ ತತ್ವತಃ ಅಂದ್ರೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಭಗವಂತನ ರೂಪದಿಂದ ನಚಲತಿ, ದೇವರ ಪಾದವನ್ನೇ ಹಿಡಿದಿರ್ತಾನೆ. ಹೇಗೆ ಚಿಕ್ಕ ಮಗು ತನ್ನ ಪ್ರಾಶನ ಆಗಿಲ್ಲ, ಏನೂ ಇಲ್ಲ, ಹಾಲು ಮಾತ್ರ ಕುಡಿಯುತ್ತಾ ಇತ್ತು ಅಂತ ಕೂಸಿಗೆ ಜೇನು ತುಪ್ಪ ಬೆರಳಿಗೆ ಹಚ್ಚಿ ಬಾಯಲ್ಲಿ ಇಡ್ಲಿಕ್ಕೆ ಹೋದ್ರೆ ಮುಖ ಆಚೆ ಈಚೆ ಆಚೆ ಈಚೆ ಮಾಡ್ತಾ ಇರುತ್ತೆ. ಆದರೆ ಚೂರು ಬಲವಂತವಾಗಿ ಅದರ ಬಾಯಲ್ಲಿ ಜೇನುತುಪ್ಪದ ಬೆರಳನ್ನ ಇಟ್ಟರೆ, ಅದಕ್ಕೆ ಒಮ್ಮೆ ಜೇನುತುಪ್ಪದ ರುಚಿ ಗೊತ್ತಾದರೆ, ಗೊತ್ತಾದ ಮೇಲೆ ನಾವು ಬೆರಳು ತೆಗೆಯಲಿಕ್ಕಾಗಲ್ಲ, ನಮ್ಮ ಬೆರಳನ್ನ ಎರಡೂ ಕೈಯಿಂದ ಗಟ್ಟಿಯಾಗಿ ಹಿಡಿದು ಬಿಡುತ್ತೆ. ಹೌದ್ ತಾನೆ? ಹಾಗೆ ಸಂಸಾರದಲ್ಲಿ ಬರುವಂತಹ ಚೂರು ಚಾರು ಸುಖಕ್ಕೆ ಅಭ್ಯಾಸ ಪಟ್ಟ ವ್ಯಕ್ತಿ ಒಳಗೆ ಭಗವಂತನ ಆ ಅದ್ಭುತವಾದ ರುಚಿಕರವಾದ ಸಂತೋಷ ಬರಲಿಕ್ಕೆ ಶುರುವಾದ ಕೂಡಲೇ ಬಿಡಲ್ಲ. ಹೇಗೆ ಆ ಚಿಕ್ಕ ಮಗು ಆ ಬೆರಳನ್ನ ಹೇಗೆ ಗಟ್ಟಿಯಾಗಿ ಹಿಡಿದು ಬಿಡುತ್ತೋ, ಹಾಗೆ ನಮ್ಮ ಮನಸ್ಸು ಭಗವಂತನ ಪದಾರವಿಂದದಲ್ಲಿ ಗಟ್ಟಿಯಾಗಿ ಇದ್ದು ಬಿಡುತ್ತೆ. ಈ ಸ್ಥಿತಿ ನಾವು ತಲುಪಲ್ಲೇ ಬೇಕಾದ ವಿಚಾರ. ಇದ್ಯಾರ್ದೋ ಯೋಗಿಗಳದ್ದು, ಅವರು ಮಾಡ್ತಾರಂತೆ, ನಾವಿಷ್ಟೇ ಅವರಷ್ಟೇ ಅಂತ ಹೋಗ್ಲಿಕ್ಕಲ್ಲ. ಭಗವದ್ಗೀತೆ ಹೊರಟದ್ದೇ ಪ್ರತಿಯೊಬ್ಬ ಸಾತ್ವಿಕ ಚೇತನರನ್ನ ಅವರವರಿಗೆ ತಕ್ಕಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಒಳ್ಳೆ ಹಾದಿಯಲ್ಲಿ ತರಲಿಕ್ಕೆ. ಈಗ ದೇವರನ್ನ ಸೇರ್ಲಿಕ್ಕೆ ಯಾರಿಗೆ ಸಾಧ್ಯ? ಯೋಗಿಗಳು ದೇವರನ್ನ ಹೊಂದುತ್ತಾರೆ ಎಂದು. ಸರಿಯಪ್ಪ, ಯೋಗಿಗಳು ಹೊಂದುತ್ತಾರೆ, ದೊಡ್ಡವರು ಹೊಂದುತ್ತಾರೆ, ದೇವರು ದೇವತೆಗಳು ಹೊಂದುತ್ತಾರೆ ದೇವರನ್ನ ಅಂದ್ರೆ, ನಾವು ಹೊಂದುತ್ತೀವೋ ಇಲ್ಲವೋ ಅಂದ್ರೆ ನೀವು ಹೊಂದಲೇಬೇಕು ಅಂದ್ರು. ಅದೇಗ್ರಿ ಸಾಧ್ಯ? ದೇವರು ದೊಡ್ಡವರಿಗೆ ಸಿಗ್ತಾನೆ, ನಮಗೆ ಸಿಗ್ತಾನ ಅಂದ್ರೆ ಒಂದೇ ರಾಜಮಾರ್ಗ, ಒಂದೇ ಮೈನ್ ರೋಡ್ ಅಪ್ಪ, ದೂರದಲ್ಲಿ ಬ್ಯಾಂಕ್ ಇದೆ. ಕಾರಲ್ಲಿ ಹೋಗೋರು ಆ ರೋಡ್ನಲ್ಲೇ ಹೋಗ್ತಾರೆ, ಸ್ಕೂಟರಲ್ಲಿ ಹೋಗೋರು ಆ ರೋಡ್ನಲ್ಲೇ ಹೋಗ್ತಾರೆ, ನಡ್ಕೊಂಡು ಹೋಗೋರು ಆ ರೋಡ್ನಲ್ಲೇ ಹೋಗ್ತಾರೆ. ಆದರೆ ಕಾರಲ್ಲಿ ಹೋಗೋರ ವೇಗ ಶಕ್ತಿ ಬೇರೆ, ಸ್ಕೂಟರಲ್ಲಿ ಹೋಗುವವರ ವೇಗ ಶಕ್ತಿ ಬೇರೆ, ನಡ್ಕೊಂಡು ಹೋಗುವವರು ನಿಧಾನವಾಗಿ ಹೋಗಬಹುದು, ಆದರೆ ಎಲ್ಲರೂ ತಲುಪೋದು ಬ್ಯಾಂಕ್ ಅನ್ನೇ. ಹೌದ್ ತಾನೆ? ಹಾಗಾದ್ರೆ ಅಯ್ಯೋ ಅವ್ರು ಕಾರಲ್ಲಿ ಹೋಗ್ತಾ ಇದ್ದಾರೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನನಗೆಲ್ಲಿ ಬ್ಯಾಂಕ್ ಸಿಗುತ್ತೆ ಅಂತಿರ್ತಾರ? ಇಲ್ಲ, ಎಲ್ಲರೂ ಗುರಿಯನ್ನು ಮುಟ್ತಾರೆ, ಅವರವರ ಕೆಲಸ ಆಗುತ್ತೆ, ಅವರವರಿಗೆ ತಕ್ಕಂತೆ ಇರುತ್ತೆ. ಇಲ್ಲಿ ದೊಡ್ಡ ಇಂಪಾಲ ಕಾರಲ್ಲಿ ಯಾವುದೋ ಕಾರಲ್ಲಿ ಹೋದವ ಕೋಟಿ ರೂಪಾಯಿ ಡ್ರಾ ಮಾಡಬಹುದು, ಇನ್ನೊಬ್ಬ ಸ್ಕೂಟರಲ್ಲಿ ಹೋದವ ಸಾವಿರಗಳು ಡ್ರಾ ಮಾಡಬಹುದು, ಇವ ನೂರುಗಳು ಡ್ರಾ ಮಾಡಬಹುದು. ಆದರೆ ಡ್ರಾ ಮಾಡೋರಂತೂ ಖಚಿತ. ಹಾಗೆ ಬ್ರಹ್ಮಾದಿ ದೇವತೆಗಳು ಈ ಮುಕ್ತಿ ಮಾರ್ಗದಲ್ಲಿ ಯೋಗಿಗಳು ಹೋಗಿ ಅವರವರಿಗೆ ಬೇಕಾದ ಕೋಟಿಗಟ್ಟಲೆ ಸ್ವರೂಪ ಸುಖ ಪಡೆಯಬಹುದು. ಆದರೆ ಚಿಕ್ಕ ಚಿಕ್ಕ ಇರುವೆ ಮೊದಲುಕೊಂಡು ಎಲ್ಲಾ ಪ್ರಾಣಿಗಳು ಹೋಗಿ ತಮ್ಮ ತಮ್ಮಗೆ ಬೇಕಾದ ಚೂರು ಚೂರು ಸುಖವನ್ನ ಪಡೆಯುವೆ ಪಡೆಯುತ್ತಾರೆ. ಹಾಗಾದರೆ ಕೃಷ್ಣ ಹೇಳಿದ ಯೋಗ ಅಂದ್ರೆ, ಯೋಗ ಅಂದ್ರೆ ಏನೂ ಅಲ್ಲ, ಈ ಮುಕ್ತಿ ಮಾರ್ಗದಲ್ಲಿ ದೇವರೆಂಬ ಬ್ಯಾಂಕ್ ಅನ್ನ ಪಡೆಯಲಿಕ್ಕೆ ದೊಡ್ಡ ಮಾರ್ಗ. ಈ ಮಾರ್ಗವನ್ನ ಕೃಷ್ಣ ತೋರ್ತಾ ಇದ್ದಾನೆ. ಹಾಗಾದ್ರೆ ಆ ಮೈನ್ ರೋಡ್ ಯಾರಿಗಿರೋದು? ಒಬ್ಬರಿಗೇನ ರೋಡ್ ಡೈರೆಕ್ಷನ್ ಹಾಕಿರ್ತಾರೆ? ಅಯ್ಯೋ ಡೈರೆಕ್ಷನ್ ಹಾಕಿ ನಮ್ಗಲ್ಲ ಬೇರೆಯವರಿಗೆ ಅಂತ ಹೋಗ್ತಾರಾ? ಪ್ರತಿಯೊಬ್ಬರು ಹಾಗೆ ಹೋಗ್ತಾರೆ. ಕೃಷ್ಣ ಮಾರ್ಗ ತೋರುತ್ತಾನೆ. ಆ ಮಾರ್ಗ ತೋರಿದಾಗ ಯಾರು 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 ಯಾರಿಗೆ ತಕ್ಕಂತ ವೇಗ ಶಕ್ತಿಯಿಂದ ಆ ಮಾರ್ಗದಲ್ಲಿ ಹೋಗ್ತಾರೆ, ಅದನ್ನೇ ಇಲ್ಲಿ ಕೃಷ್ಣ ಯೋಗ ಮಾರ್ಗ ಅಂತ ನಮಗೂ ಹೇಳಿದ್ದಾನೆ. ನಾವು ಈ ಮಾರ್ಗವನ್ನ ಅನುಸರಿಸಲೇಬೇಕು, ಧ್ಯಾನವನ್ನ ಮಾಡಲೇಬೇಕು. ನಮಗೂ ಕೂಡ ಈ ಇಂದ್ರಿಯಗಳಿಂದ ಬರುವ ಸುಖ ಇದಕ್ಕಿಂತ ಜಾಸ್ತಿ ಸುಖ ಅಲ್ಲಿದೆ. ಆ ಇದ್ದದ್ದಕ್ಕೆ ದೊಡ್ಡ ದೊಡ್ಡವರೆಲ್ಲ ಸಂತೋಷವಾಗಿದ್ದಾರೆ ಅಂತ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ರೆ ಈ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರಿಗೆಲ್ಲ ಡೌಟ್, ಈ ಬ್ಯಾಂಕ್ ಅಲ್ಲಿ ದುಡ್ಡು ಸಿಗುತ್ತೋ ಇಲ್ಲೋ, ಹೋಗ್ತಾ ಇದ್ದೀವಿ ಟೈಮ್ ಕೊಡ್ತಾರೋ ಇಲ್ಲೋ, ಕೊಟ್ಟ ಮೇಲೆ ಆ ದುಡ್ಡು ನಮ್ಮ ಕೈ ಬರುತ್ತೋ ಇಲ್ಲೋ ಅಂದುಕೊಳ್ತಾ ಇರುವಾಗ ಈ ಕಾರಲ್ಲಿ ಹೋದವರು ಸ್ಕೂಟರ್ಲಿ ಹೋದವರೆಲ್ಲ ಬ್ಯಾಂಕ್ ಅಲ್ಲಿ ಡ್ರಾ ಮಾಡಿ ಸರಸರ ಹಿಂದೆ ಬರ್ತಾ ಇದ್ರು. ಬರುವಾಗ ಅವರಿಗೆ ತೋರ್ತಾ ಇದ್ರು, ಹಾ ನೋಡಿ ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ತೋರಿ ಹೋಗ್ತಾ ಇದ್ರು. ಅವನಿಗೂ ಕನ್ಫರ್ಮೇಶನ್ ಬರ್ತಾ ಇದೆ, ಅಲ್ಲಿ ಸಿಗುತ್ತೆ ಅಂತ. ಹಾಗೆ ದೊಡ್ಡವರು ಬ್ರಹ್ಮಾದಿ ದೇವತೆಗಳು, ರಾಯರು ಮೊದಲಾದ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರೆಲ್ಲ ದೇವರ ಧ್ಯಾನ ಮಾಡಿ ಆ ಸುಖವನ್ನ ಪಡೆದು ಬೇರೆಲ್ಲವನ್ನ ಬೇಡ 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 ಅಂತ ಬಿಡುತ್ತಾ ಇದ್ದನ್ನು ನೋಡಿ ನಮಗೂ ಕನ್ಫರ್ಮೇಶನ್ ಬರುತ್ತೆ. ಹಾ, ನಾನೂ ಧ್ಯಾನ ಮಾಡಿದರೆ, ದೇವರ ಚಿಂತನೆ ಮಾಡಿದರೆ ನಮಗೂ ದೇವರ ಚಿಂತನೆಯಲ್ಲಿ ಸುಖ ಸಿಗುತ್ತೆ. ಆ ಸುಖ ನನಗೆ ಸಿಗುವ ಬೇರೆ ಸುಖಕ್ಕಿಂತ ಹೆಚ್ಚಾಗಿರಲೇಬೇಕು, ಆ ಸುಖ ಪಡಿಲೇಬೇಕಲ್ಲ. ಅದ ಮತ್ತು ಪ್ರಶ್ನೆ, ಅರ್ಯವಾ ಸಿಗುತ್ತೋ ಏನೋ, ಈ ಜನ್ಮದಲ್ಲಿ ಸಿಗುತ್ತೇನೋ ಅಂದರೆ ಸಿಗಲ್ಲ ಅಂತ ಯಾರು ಹೇಳಿದ್ರು? ತುಂಬಾ ಜನ ಇಲ್ಲಿ ಏನನ್ಕೊಳ್ತಾರೆ, ಈ ಜನ್ಮದಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ಅಯ್ಯೋ ಅದು ಸಾವಿರಾರು ಜನ್ಮಗಳಾಗ್ಬೇಕಂತೆ, ಆದ್ಮೇಲೆ ಕೊನೆಯ ಜನ್ಮದಲ್ಲಿ ಯಾವಾಗ ಸಿಗುತ್ತಂತೆ ಅಂದ್ರೆ ಇದೇ ಮೊದಲ ಜನ್ಮ ಅಂತ ಕನ್ಫರ್ಮೇಶನ್ ಅವರಿಗೆ. ಏನು ಅನೇಕ ಜನ್ಮಗಳು ಕಳೆದು ಈ ಜನ್ಮ ಯಾವ ಜನ್ಮವೋ ನನಗೆ ಗೊತ್ತಾ ತರ ಅದು ಹೇಳಿದ್ದಾರ? ಅದಕ್ಕೃಷ್ಣ ಹೇಳ್ತಾನೆ, ಈ ಜನ್ಮ ಯಾವುದೋ ನಿನಗೆ ಗೊತ್ತಿಲ್ಲ, ಪ್ರತಿಯೊಂದು ಜನ್ಮವೂ ಕೂಡ ಮೊದಲನೇ ಜನ್ಮ ಅಂತ ಆಯಾ ಜನ್ಮದಲ್ಲಿ ಹಾಗೆ ಸತ್ತೋಗ್ಬಿಟ್ರೆ ನಿನ್ನ ಸಾಧನೆ ಯಾವಾಗಬೇಕು? ಅದರಿಂದ ಇದು ನಮ್ಮಲ್ಲಿ ಬಹಳ ಚಾಲ್ತಿಯಲ್ಲಿದೆ. ಏನಾದರೂ ಧ್ಯಾನ ಏನಾದರೂ ಜ್ಞಾನ ಅಂದ್ರೆ ಏ ಇಲ್ಲಪ್ಪ, ಅದೆಲ್ಲ ತುಂಬಾ ಜನ್ಮಗಳೆಲ್ಲ ಆಗಿ ಕೊನೆಗೆ ಬರುವುದಂತೆ. ಮತ್ತೆ ಇದಿನ್ನ ನಮ್ದು ಸ್ಟಾರ್ಟಿಂಗ್ ಅಂದ್ರೆ ಎಷ್ಟು ಜನ್ಮಗಳು ಹೋದ್ರು ಇನ್ನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಷ್ಟು ಜನ್ಮಗಳು ಕೋಟಿ ಜನ್ಮಗಳು ಬಂದ್ರು ಕೂಡ ಮೊದಲನೇ ಜನ್ಮ ಅಂತ ಕೌಂಟ್ ಮಾಡ್ತಾ ಇರ್ತೇವೆ. ಆ ಬುದ್ಧಿ ಬಿಡಬೇಕು. ಸ್ವಾಮಿ ಹಿಂದಿನ ಜನ್ಮದಲ್ಲಿ ಏನು ಸಾಧನೆ ಮಾಡಿಸಿದಾನೆ ಗೊತ್ತಿಲ್ಲ, ಅದನ್ನ ಮುಂದುವರೆಸ್ತಾನೆ. ಅದರಿಂದ ನಾವೆಲ್ಲರೂ ಕೂಡ ಧ್ಯಾನ ಅವಶ್ಯ ಮಾಡಲೇಬೇಕು. ದೇವರ ಪಾದವನ್ನ ಧ್ಯಾನ ಮಾಡುವಾಗ ಬರುವಂತಹ ಅಪರೂಪದ ಸುಖವನ್ನ ಸವಿಯಲೇಬೇಕು ಅಂತ ಸವಿದವರು ಇದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಗೆ ಶ್ರೀಕೃಷ್ಣಾರ್ಥನ